ಅಪ್ಪಾ, ತುಂಬ ಮಂಡಿ ನೋವು, ಕೆಳಗೆ ಕೂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ, ಮುಂಚಿನ ಥರ ಜೋರಾಗಿ ನಡೆಯೋಕ್ಕೆ ಆಗ್ತಿಲ್ಲ, ಹೀಗೆ ಆಡಿದ ಮಾತು ಹೀಗೆ ಮರ್ತು ಹೋಗ್ತಾ ಇದೆ. ವಯಸ್ಸಾಯಿತು, ಇವೆಲ್ಲ ಕಾಮನ್ನು. ಇಂಥ ಡೈಲಾಗ್ಸ್ ನಿಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಅಥವಾ ಯಾವುದೇ 60+ ಹಿರಿಯರು ಹೇಳೋದು ಕೇಳ್ತಾನೆ ಇರ್ತೀವಿ ಅಲ್ವಾ? ವೆಲ್, ಇವತ್ತಿನ ಈ ಶೋ ಅಂತಹ ಹಿರಿಯರಿಗೆ ಮೀಸಲು. ನೀವು ಕೇಳಿ ಹಿರಿಯರಿಗೆ ಕೇಳಿಸಿ ಒಂಚೂರು ಸಮಾಧಾನ ಸಿಗಬಹುದು ಈ ಶೋನಿಂದ. ವೆಲ್ಕಮ್ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತಿನ ಶೋನಲ್ಲಿ ನಾನು ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ, ಹಿರಿಯ ನಾಗರಿಕರು ತಮ್ಮಲ್ಲಿ ಬೆಳೆಸ್ಕೊಂಡಿರಬಹುದಾದಂತಹ ಒಂದು 5 ಸಾಮಾನ್ಯ ಸ್ವಾಭಾವಿಕ ನಡವಳಿಕೆಗಳ ಕುರಿತು ಮಾತಾಡ್ತಾ ಇದ್ದೀನಿ. ಮೊದಲನೇದು, ಹೆಚ್ಚಿನವರು ವಯಸ್ಸಾಗ್ತಾ ಆಗ್ತಾ ತಮ್ಮ ಹಲ್ಲುಗಳನ್ನು ಕಳ್ಕೊಳ್ತೀವಿ, ಮತ್ತು ಕೃತಕ ಹಲ್ಲುಗಳನ್ನು ಅಂದರೆ ಡೆಂಚರ್ಸ್ನ ಉಪಯೋಗಿಸ್ಬೇಕಾಗತ್ತೆ ಅಂತ ನಂಬಿರ್ತಾರೆ ಅನ್ನೋದು ಸಾಮಾನ್ಯವಾಗಿ ನಾವೆಲ್ಲರೂ ಅಂದ್ಕೊಂಡಿರೋದು ಅಲ್ವಾ? ಆದರೆ ಇದು ತಪ್ಪು. ನಮ್ಮ ದೇಶದಲ್ಲಿ ಅಂದರೆ ಭಾರತದಲ್ಲಿ ಈಗ 70 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರೋರು, ಅದರಲ್ಲಿ ಮುಕ್ಕಾಲ್ವಾಸಿ ಹಿರಿಯರು, ತಮ್ಮ ನೈಸರ್ಗಿಕ ಅಥವಾ ಸ್ವಾಭಾವಿಕವಾಗಿ ಅಡಲ್ಟ್ಹುಡ್ಗೆ ಬಂದಾಗ ಏನು ಹಲ್ಲುಗಳಿರುತ್ತವೆ ಅಂದರೆ ಆರ್ಟಿಫಿಷಿಯಲ್ ಆಗಿ ಏನೋ ರೋಗಕ್ಕೆ ತುತ್ತಾಗಿ ಅಥವಾ ಕ್ಯಾವಿಟೀಸ್ ಆಗಿ ರಿಮೂವ್ ಮಾಡಿಸಿರುವಂಥದ್ದು ಬಿಟ್ಟು ಉಳಿದಿರುವಂತಹ ಸ್ವಾಭಾವಿಕ ನೈಸರ್ಗಿಕ ಹಲ್ಲುಗಳನ್ನೇ ಹೊಂದಿರ್ತಾರೆ. ಇದು ಈಗಿನ 50+ ಮತ್ತು 60+ ವಯಸ್ಸಿನ ಹಿರಿಯರು ಹಾಗೆ ನಮ್ಮ ಮುಂದಿನ ಪೀಳಿಗೆಗೂ ಹೀಗೇ ಉಳಿಬೇಕು ಅಂತ ಇದ್ದರೆ ಕುಳಿಗಳು ಅಂದರೆ ಕ್ಯಾವಿಟೀಸ್ ಹಾಗೆ ವಸಡು ರೋಗವನ್ನು ಸುಲಭವಾಗಿ ಡೋಂಟ್ ಟೇಕ್ ಇಟ್ ಫಾರ್ ಗ್ರಾಂಟೆಡ್, ಪ್ರತಿದಿನ 2 ಬಾರಿ ಹಲ್ಲುಜ್ಜೋದು ಮತ್ತು ಡೆಂಟಲ್ ಫ್ಲಾಸ್ ಅವುಗಳನ್ನು ಉಪಯೋಗಿಸುವಂಥದ್ದು, ಹಾಗೆ ಪ್ರತಿ 6 ತಿಂಗಳಿಗೊಮ್ಮೆ ದಂತ ವೈದ್ಯರನ್ನು ಭೇಟಿ ಮಾಡೋದ್ರ ಮೂಲಕ ನೀವು ವಯಸ್ಸಾದಂತೆ ನಿಮ್ಮ ನ್ಯಾಚುರಲ್ ಹಲ್ಲುಗಳನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇನ್ನು 2ನೇ ನೋಷನ್ ಏನದು, ವಯಸ್ಕರು ತಮ್ಮ ಕಿರಿಯ ಕೌಂಟರ್ ಪಾರ್ಟ್ಸ್ಗಿಂತ ಮುಂಚೆನೆ ನಿದ್ರೆ ಮಾಡಿಬಿಡ್ತಾರೆ ಮತ್ತು ಊರಿಗೆ ಮುಂಚೆ ಎದ್ದು ಕೂತು ಬಿಡ್ತಾರೆ ಅನ್ನೋದು ಒಂದಿದೆ ಅಲ್ವಾ? ಆದರೆ ಇದು ನಿಜ. ಹೌದು, ನಮಗೆ ವಯಸ್ಸಾಗ್ತಾ ಆಗ್ತಾ ನಮ್ಮ ಆಂತರಿಕ ಗಡಿಯಾರ ಅಂದರೆ ನಮ್ಮ ಇಂಟರ್ನಲ್ ಕ್ಲಾಕ್ ಅಥವಾ ಸರ್ಕೇಡಿಯನ್ ರಿದಮ್ ಅಂತ ಏನು ಹೇಳ್ತೀವಿ, ಅದು ಪರಿಸರದೊಂದಿಗೆ ಹೊಂದಿಕೆ ಮಾಡ್ಕೋತಾ ಹೋಗುತ್ತೆ. ಅಂದರೆ ಸಂಜೆ ಹೊತ್ತಿಗೆ ನೀವು ನಿದ್ದೆ ಮಾಡೋ ಹಾಗೆ ಮಾಡಿಬಿಡುತ್ತೆ. ಅದರ ಪರಿಣಾಮವಾಗಿ ನೀವು ಬೇಗ ಮಲಗಿ ಬೇಗ ಎದ್ದುಬಿಡ್ತೀರ. ನಿಮಗೆ ವಯಸ್ಸಾಗ್ತಾ ಇದ್ದ ಹಾಗೆ ಅಷ್ಟೇ ಪ್ರಮಾಣದ ನಿದ್ರೆ ಸಾಮಾನ್ಯವಾಗಿ ಸಾಕಾಗತ್ತೆ. ಆದರೆ ಅದೇ ಗುಣಮಟ್ಟದ ನಿದ್ರೆಯ ಸಮಯವನ್ನು ಪಡೆಯೋದು ಕಷ್ಟ ಆಗ್ತಾ ಹೋಗುತ್ತೆ. ನಿಮಗೆ ವಯಸ್ಸಾಗ್ತಿದ್ದ ಹಾಗೆ ಡೀಪ್ ಸ್ಲೀಪ್ ಬರೋದಿಲ್ಲ. ಹಾಗಾಗಿ ಬೆಳಗ್ಗೆ ನೀವು ವಿಶ್ರಾಂತಿ ಸಿಕ್ತಪ್ಪ ಅನ್ನಿಸ್ಕೊಳ್ಳೋವರೆಗೂ ದಯಮಾಡಿ ಮಲ್ಕೊಳ್ಳಿ. ಮತ್ತು ಉಲ್ಲಾಸದಿಂದ ನೀವಾಗೆ ನೀವು ಎಚ್ಚರ ಆಗ್ತಾ ಇದ್ದೀನಿ ಅಂತ ಅಂದ್ಕೊಳ್ತೀರಲ್ಲ, ಅಲ್ಲಿವರೆಗೂ ನಿದ್ದೆ ಮಾಡೋ ಅಭ್ಯಾಸವನ್ನು ಮುಂದುವರಿಸಿ. ಇಲ್ಲಿ ಬೈ ಚಾನ್ಸ್ ನಿದ್ರಾಹೀನತೆಯಿಂದ ಬಳಲ್ತಾ ಇದ್ದರೆ ಈ ಪ್ರಾಬ್ಲಮ್ ವಯಸ್ಸಾಗ್ತಿದ್ದ ಹಾಗೆ ಇನ್ನೂ ಹೆಚ್ಚಾಗೋ ಸಾಧ್ಯತೆ ಇದೆ. ಆದ್ದರಿಂದ ಒಂದು ನಿಯಮಿತವಾದ ನಿದ್ರಾ ವೇಳಾಪಟ್ಟಿ ಅಂದರೆ ಏನು ಹೇಳ್ತೀವಿ ನಮ್ಮ ಸ್ಲೀಪಿಂಗ್ ಟೈಮ್ ಟೇಬಲ್, ಅದು ಒಂದಕ್ಕೆ ಅಂಟ್ಕೊಳ್ಳಿ. ಪ್ರತಿದಿನ ನಾನು 10 ಗಂಟೆಗೆ ಮಲ್ಕೊಳ್ತೀನಿ, ಬೆಳಗ್ಗೆ 6 ಗಂಟೆಗೆ ಹೇಳ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಖಂಡಿತವಾಗಲೂ ಪ್ರತಿ ರಾತ್ರಿ 10 ಗಂಟೆಗೆ ಮಲ್ಕೊಳ್ಳಿ, ಬೆಳಗ್ಗೆ ಶತಾಯ ಗತಾಯ 6 ಗಂಟೆಗೆ ಏಳೋ ಅಭ್ಯಾಸವನ್ನು ಮಾಡ್ಕೊಳ್ಳಿ, ಓಕೆನಾ? ಆಮೇಲೆ ದಿನಕ್ಕೆ ಒಂದು 20 ನಿಮಿಷಗಳ ಸುಲಭ ವ್ಯಾಯಾಮ, ವಯಸ್ಸಾಗ್ತಿದ್ದ ಹಾಗೆ ಜಿಮ್ಗೆ ಹೋಗೋದಾಗಲಿ, ಲಾಂಗ್ ವಾಕ್ಸ್ ಆಗಲಿ, ಅಥವಾ ಕಷ್ಟಕರವಾದ ಏರೋಬಿಕ್ಸ್ ಅಂತಹ ವ್ಯಾಯಾಮಗಳನ್ನು ಅಭ್ಯಾಸ ಇಲ್ಲದೆ ಇದ್ದವರು ಹೊಸದಾಗಿ ಶುರು ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸುಲಭವಾದ ವ್ಯಾಯಾಮವನ್ನು ಒಂದು 20 ನಿಮಿಷ ದಿನಕ್ಕೆ ಮಾಡಿಕೊಳ್ಳೋದನ್ನು ಅಭ್ಯಾಸ ಮಾಡಿ. ಕ್ವಾಲಿಟಿ ನಿದ್ದೆಗೆ ಸಹಾಯ ಮಾಡುತ್ತೆ ಇಂಥ ವ್ಯಾಯಾಮಗಳು. ಹಾಗೆಯೇ ತಂಪಾದ ಕೋಣೆಯಲ್ಲಿ ಮಲಗೋದಕ್ಕೆ ಪ್ರಯತ್ನಿಸಿ. ಐ ಶೇಡ್ಗಳನ್ನು ಹಾಕ್ಕೊಳ್ಳಿ. ಕತ್ತಲೆ ಇದ್ದಷ್ಟು ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ರಾತ್ರಿಯೆಲ್ಲವೂ ಬೆಳಕ್ಕೇ ಇರುವಂತಹ ದೇಶಗಳಲ್ಲಿ ಇರುವವರು ಇದನ್ನು ಪಾಲಿಸಿ, ಐ ಶೇಡ್ಗಳನ್ನು ಬಳಸಿ. ಮತ್ತು ಸಂಜೆ ಸಮಯದ ನಂತರ ನೀವು ಕುಡಿಯೋ ಅಂತಹ ಕೆಫೀನ್ ಇರಬಹುದು, ಆಲ್ಕೋಹಾಲ್ ಇರ್ಬೋದು, ಅಥವಾ ಯಾವುದೇ ರೀತಿಯ ಡ್ರಿಂಕ್ಸ್ ಪಾನೀಯಗಳ ಪ್ರಮಾಣವನ್ನು ಕಡಿಮೆ ಮಾಡಿ ಸಾಧ್ಯವಾದರೆ ನಿಲ್ಲಿಸ್ಬಿಡಿ. ಇನ್ನು 3ನೇದು, ಮರೆವು ಅನ್ನೋದು ವಯಸ್ಸಾಗೋ ಪ್ರತಿಕ್ರಿಯೆ ಭಾಗ ಆಗಿದೆ ಅಂತ ಎಲ್ಲರೂ ಅಂದ್ಕೊಂಡಿರ್ತೀವಿ ಸಾಮಾನ್ಯವಾಗಿ, ವಯಸ್ಸಾಗ್ತಾಗ್ತಾ ಮರೆವು ಬರುತ್ತೆ ಅಂತ. ಆದರೆ ಅದು ತಪ್ಪು. 70 ವರ್ಷ ಮೇಲ್ಪಟ್ಟ ವಯಸ್ಕರಲ್ಲಿ ಅಲ್ಝೈಮರ್ನಂತಹ ಮೆಮೊರಿ ಸಂಬಂಧಿತ ಕಾಯಿಲೆಗಳು ಸಾಮಾನ್ಯ ಆಗಿದೆ. ಅನೇಕ ಹಿರಿಯ ವಯಸ್ಕರು ತೀಕ್ಷ್ಣವಾದ ಮನಸ್ಸಿನ ಮತ್ತು ಜ್ಞಾಪಕ ಶಕ್ತಿಯನ್ನು ಹೊಂದಿರ್ತಾರೆ. ಸಾಂದರ್ಭಿಕವಾಗಿ ಅಂದರೆ ಸಿಚುವೇಶನಲ್ ನೆನಪಿನ ದೋಷಗಳು ಎಲ್ಲರಿಗೂ ಸಹಜ. ಅದು ವಯಸ್ಕರು ಅಂದರೆ 20, 30, 40 ಹರಿಯದಲ್ಲಿರೋರಿಗೂ ಸಾಮಾನ್ಯವಾಗಿ ಯಾವಾಗಲೂ ಒಂದೊಂದು ಸತಿ ಏನೇನೋ ಮರೆಯುವುದು ಸಹಜ. ಆದರೆ ನೀವು ಯಾವಾಗ ನಿಮ್ಮ ಕಾರ್ ಕೀ ಅಥವಾ ಮನೆ ಕೀಗಳನ್ನು ಅಥವಾ ಈ ಥರದ ತುಂಬ ಎಸೆನ್ಷಿಯಲ್ ವಸ್ತುಗಳನ್ನು ಎಲ್ಲೋ ಇಟ್ಟು ಇನ್ನೆಲ್ಲೋ ಹುಡುಕ್ತಿದ್ದೀರಾ ಅಥವಾ ಮರ್ತು ಬಿಟ್ಟಿದ್ದೀರಾ ಅಂತ ಗೊತ್ತಾಗುತ್ತೋ, ಅಥವಾ ತುಂಬ ಬಳಕೆಯಲ್ಲಿರುವವರ ಜೊತೆ ಓಡಾಡ್ತಾ ಇರುವಂಥವ್ರ ಹೆಸರುಗಳನ್ನೇ ಮರ್ತು ಬಿಡ್ತೀರಾ, ಯಾವುದೋ ಒಂದು ಅಪಾಯಿಂಟ್ಮೆಂಟ್ಸ್ ಮರ್ತು ಬಿಡ್ತೀರಾ ಅಂತ ಅನ್ನಿಸ್ತಾ ಇದ್ದರೆ, ಇವುಗಳ ಬಗ್ಗೆ ನಿಮ್ಮ ಡಾಕ್ಟರ್ನ ಭೇಟಿ ಮಾಡಿ ಖಂಡಿತವಾಗ್ಲೂ ಮಾತಾಡಿ. ಇನ್ನು ಖಿನ್ನತೆ ಅಥವಾ ಆತಂಕ, ಆಂಗ್ಸೈಟಿ, ಡಿಪ್ರೆಷನ್ ಇವುಗಳು ಕೂಡ ಜ್ಞಾಪಕ ಶಕ್ತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ನೀವು ಬೇಜಾರಾಗಿರ್ತೀರಾ, ಒಂಟಿತನದಲ್ಲಿರ್ತೀರಾ ಅಥವಾ ಚಿಂತೆ ಮಾಡ್ತಾ ಇರ್ತೀರಾ ಅಂದರೆ ಈ ಮರೆಗುಳಿ ಸಮಸ್ಯೆ ಎದುರಾಗೋದು ಸಿದ್ಧ. ನಿಮ್ಮ ಡಾಕ್ಟರ್ ಇದಕ್ಕೆ ಖಂಡಿತ ಸಹಾಯ ಮಾಡ್ತಾರೆ, ಮಾತಾಡಿ. ಈ ಮಧ್ಯೆ ಮೆದುಳಿಗೆ ಒಂದಿಷ್ಟು ವ್ಯಾಯಾಮ ಕೊಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ. ಮನಸ್ಸನ್ನು ಫಿಟ್ ಮತ್ತು ಚುರುಕಾಗಿ ಇಟ್ಕೊಳ್ಳೋದಕ್ಕೆ ಇವೆಲ್ಲ ಮಾಡಲೇಬೇಕಾಗತ್ತೆ. ಯಾವುದೋ ಒಂದು ಹೊಸ ಹವ್ಯಾಸ ಹುಟ್ಟಿಸ್ಕೊಳ್ಳೋದು ಅಥವಾ ಯಾವುದಾದ್ರು ಒಂದು ಕೌಶಲ್ಯದೊಂದಿಗೆ ಅಂದರೆ ಸ್ಕಿಲ್ಸ್ ನಿಮ್ಮ ಮನಸ್ಸಿಗೆ ಕಸರತ್ತನ್ನು ಕೊಡೋ ಕೆಲಸ ಅಂತ ಮಾಡುತ್ತೆ. ಪ್ರಾಬಬ್ಲಿ ಪದಬಂಧಗಳಿರ್ಬೋದು, ಸುಡೋಕು ಆಗಿರ್ಬೋದು, ಈ ಥರದ್ದು. ಇನ್ನು ನಾಲ್ಕನೇದು, ವಯಸ್ಸಾಗ್ತಾ ಆಗ್ತಾ ಮಂಡಿ ನೋವು, ಎಲ್ಲ ಕೀಲುಗಳು ಅಂದರೆ ಜಾಯಿಂಟ್ ಪೇನ್ ಇವೆಲ್ಲ ಸಾಮಾನ್ಯ, ಏನೂ ಮಾಡೋಕ್ಕಾಗಲ್ಲ ಬಿಡಿ, ಐ ವಿಲ್ ಲಿವ್ ವಿತ್ ದ ಪೇನ್ ಅಂತ ಡೋಂಟ್ ಟೇಕ್ ದ ಪೇನ್ ಫಾರ್ ಗ್ರಾಂಟೆಡ್. ನೀವು ದೀರ್ಘಕಾಲದ ಕೀಲು ನೋವಿನಿಂದ ಬಳಲ್ತಾ ಇರೋ ಅನೇಕ ಜನ ತಮ್ಮ ನೋವು ತಮ್ಮ ವೃದ್ಧಾಪ್ಯದ ಭಾಗವಾಗಿದೆ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ. ಹಾಗಾಗಿ ಅವರು ವೈದ್ಯರನ್ನ ನೋಡೋದಕ್ಕೆ ಹೋಗೋದಿಲ್ಲ. 2 ವಾರಕ್ಕಿಂತ ಹೆಚ್ಚು ಕಾಲ ಇರುವಂತಹ ಯಾವುದೇ ಜಾಯಿಂಟ್ ಪೇನ್, ಊತ ಮತ್ತು ಬಿಗಿತ ಅಂದರೆ ಟೈಟ್ನೆಸ್, ಇದು ಸಂಧಿವಾತದ ಸಂಕೇತ ಆಗಿರ್ಬೋದು. ದಯವಿಟ್ಟು ಡಾಕ್ಟರ್ನ ಕೂಡಲೇ ಭೇಟಿ ಮಾಡಿ ಸಂಧಿವಾತವನ್ನು ಮೊದಲೇ ಗುರುತಿಸೋದ್ರಿಂದ ಮತ್ತು ಚಿಕಿತ್ಸೆ ನೀಡೋದ್ರಿಂದ ಭವಿಷ್ಯದಲ್ಲಿ ನೋವನ್ನು ಕಡಿಮೆ ಮಾಡ್ಕೋಬೋದು, ಹಾಗೆಯೇ ಅಂಗವೈಕಲ್ಯ ಆಗೋದನ್ನು ಕೂಡ ತಡೀಬಹುದು. ಎಲ್ಲೋ ಮಂಡೇಲಿ ನೋವಿದ್ರೆ ಹೇಗೆಗೋ ನಡೀತಾ ಇರ್ತಾರಲ್ಲ, ಅದನ್ನೆಲ್ಲ ಇದರಿಂದ ತಡೆಗಟ್ಟಬಹುದು. ಇನ್ನು 5ನೇ ಅಥವಾ ಕೊನೆಯ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕಾದ್ದೇನು ಗೊತ್ತಾ, 55ನೇ ವಯಸ್ಸಿನಲ್ಲಿ ಬಹುತೇಕ ಎಲ್ಲರಿಗೂ ಕನ್ನಡಕದ ಅವಶ್ಯಕತೆ ಇರುತ್ತೆ. ಹೌದು, ಇದು ನಿಜ. ನಮ್ಮ 40ರ ದಶಕದಲ್ಲಿ ನಮ್ಮ ಕಣ್ಣುಗಳಿನ ಮಸೂರಗಳು ಅಂದರೆ ಲೆನ್ಸಸ್ ಅಂತ ಏನು ಹೇಳ್ತೀವಿ, ಅವುಗಳು ದಪ್ಪ ಆಗ್ತಾ ಹೋಗುತ್ತವೆ. ಇದು ಹತ್ತಿರದ ವಸ್ತುಗಳು ಅಥವಾ ಸಣ್ಣ ಸಣ್ಣ ಪ್ರಿಂಟೆಡ್ ಏನು ಇರುತ್ತೆ ಅಂಥವನ್ನೆಲ್ಲ ನಾವು ನೋಡೋದಕ್ಕೆ ಕಷ್ಟಪಡಬೇಕಾಗತ್ತೆ. ನೀವು ಓದುವಂಥ ಪುಸ್ತಕಗಳನ್ನು ಯಾವಾಗಲಾದರೂ ಕಣ್ಣಿಗೆ ತುಂಬ ಹತ್ತಿರ ಇಟ್ಕೊಳ್ಳೋದಕ್ಕೆ ನೀವು ಪ್ರಾರಂಭಿಸಿದ್ರೆ ಅಥವಾ ಓದ್ತಾ ಇರೋದ್ರಿಂದ ಮತ್ತು ತುಂಬ ಕಣ್ಣು ಹತ್ತಿರ ಇಟ್ಕೊಂಡು ಮಾಡಬೇಕಾದಂಥ ಕೆಲವು ಕೆಲಸಗಳು ಮಾಡೋದ್ರಿಂದ ನಿಮಗೇನಾದರೂ ತಲೆನೋವು ಬಂದರೆ ಅಥವಾ ನಿಮ್ಮ ಕಣ್ಣು ತುಂಬ ಸ್ಟ್ರೈನ್ ಆಗ್ತಿದೆ ಅಂತ ಅನಿಸಿದ್ರೆ ಕೂಡಲೇ ನಿಮ್ಮ ಡಾಕ್ಟರ್, ಕಣ್ಣಿನ ಡಾಕ್ಟರ್ನ ಭೇಟಿ ಮಾಡಿ. ನಿಮ್ಮ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ನೀವು ಗಮನಿಸಿದ್ರೂ ಸಹ, ಆರ್ ಇಫ್ ಯು ಆರ್ ಅ ಡಯಾಬೆಟಿಕ್ ಆಗಿದ್ದರೆ ನಿಯಮಿತವಾಗಿ ಕಣ್ಣಿನ ಡಾಕ್ಟರ್ನ ಭೇಟಿ ಮಾಡಿ ಪರೀಕ್ಷೆ ಮಾಡಿಸ್ಕೊಳ್ಳಿ. ಇವತ್ತಿಗೆ ಇಷ್ಟು ಹೇಳಬೇಕು ಅನ್ನಿಸ್ತು, ಉಳಿದಿದ್ದು ನಿಮಗೆ ಬಿಟ್ಟಿದ್ದು. ನಮಸ್ಕಾರ, ಮತ್ತೆ ಭೇಟಿಯಾಗೋವರೆಗೂ ನಿಮ್ಮ ಟ್ಯೂಸ್ಡೇ ಟ್ಯೂನರ್ ಆಶಾ ಹೇಳೋದು, ಬಿ ಗುಡ್, ಡೂ ಗುಡ್.